ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತ ಅನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾವಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಬಂಧೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶವಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ವಿಶೇಷವಾಗಿ 15ನೆಯ ಅಧ್ಯಾಯ ಗರುಡ ಪುರಾಣ, ಅದರಲ್ಲಿ ಒಳ್ಳೆ ಯೋಗ್ಯನಾದ ಜೀವಿ ಹುಟ್ಟುವ ಕ್ರಮ ಹೇಳ್ತಾ ಬರ್ತಾ ಇದ್ದಾರೆ. ತಂದೆ ತಾಯಿಗಳು ಒಳ್ಳೆಯ ನಿಯಮಗಳಿಂದ ಇದ್ದುಕೊಂಡು ವಿಶೇಷವಾಗಿರತಕ್ಕಂಥ ದಿನಗಳಲ್ಲಿ, ಸಮದಿನಗಳಾದರೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಯಾವ ಕೂಸು ಹುಟ್ಟುತ್ತೆ, ಬೇಸಿ ಸಂಖ್ಯಾ ದಿನಗಳಾದರೆ ಮೂರನೇ ದಿನ ಐದನೇ ದಿನ ಇತ್ಯಾದಿಗಳಾದರೆ ಅಲ್ಲಿ ಹೆಣ್ಣು ಕೂಸಾಗುತ್ತೆ, ಸಮಸಂಖ್ಯಾ ಆದರೆ ಅಲ್ಲಿ ಗಂಡು ಕೂಸಾಗುತ್ತೆ ಅಂತ ಈ ರೀತಿಯಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ವಿಶೇಷವಾಗಿರತಕ್ಕಂಥ ಗುಣಭಾಗ್ಯ ನಿಧಿ ಪುತ್ರ ತದಾ ಜಾಯೇತ ಧಾರ್ಮಿಕ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಭಾಗ್ಯ ನಿಧಿಯಾಗಿರತಕ್ಕಂಥ ಮಗ ಹುಟ್ಟಲಿಕ್ಕೆ ಸಾಧ್ಯವಿದೆ. ವಿಶೇಷವಾಗಿರತಕ್ಕಂಥ ಭಗವಂತನ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥವರಿಗೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ಗರ್ಭಾಧಾನ ಕಾಲದಲ್ಲಿ ಯಾರಾದರೆ ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಮಾಡಿಕೊಳ್ತಾ ಸಚ್ಚಿಂತನಾದಿಗಳಿದ್ದರೆ ಅಂಥ ಜೀವಿಯೇ ಗರ್ಭದಲ್ಲಿ ಪ್ರವೇಶ ಮಾಡುತ್ತಾನೆ. ಆಗ ಪ್ರಶ್ನೆ, ನಮ್ಮ ಚಿಂತನೆಗೆ ತಕ್ಕಂಥ ಜೀವಿ ಬರುತ್ತಾ ಅಲ್ಲಿ? ಅದಕ್ಕೆ ಹೇಳ್ತಾರೆ, ಯಾವ ಜೀವಿ ನಮ್ಮ ಹೊಟ್ಟೆಯಲ್ಲಿ ಬರಬೇಕು ಎಂಬುದು ಮೊದಲೇ ನಿರ್ಣಯ ಆಗಿರುತ್ತೆ, ಅದಕ್ಕೆ ತಕ್ಕಂಥ ಚಿಂತನೆಗಳು ನಮಗೆ ಆ ಕಾಲದಲ್ಲಿ ಬರುತ್ತೆ. ಮೊದಲನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಒಳ್ಳೆ ಸಜ್ಜೀವಿಯಾದವ ಬರಬೇಕು ಅಂತಿದ್ದಾಗ ಭಗವಂತನ ವಿಶೇಷವಾದ ಚಿಂತನಾದಿಗಳು ದಂಪತಿಗಳಿಗಿಬ್ಬರಿಗೆ ಬರ್ತಾ ಬರುತ್ತೆ. ನಂತರ ಮುಂದೆ ಹೇಳುತ್ತಾ ಇದ್ದಾರೆ, ಶುಕ್ರ ಶೋಣಿತ ಸಂಯೋಗಾತ್ ಪಿಂಡೋತ್ಪತ್ತಿ ಪ್ರಜಾಯತೆ. ಈ ತಂದೆಯಿಂದ ಸರಿಯಾದ ಕಾಲದಲ್ಲಿ ಭಗವಂತ ಆ ಒಂದು ಜೀವಿಯನ್ನ ತಾಯಿಯ ಗರ್ಭಕ್ಕೆ ಕಳಿಸ್ತಾನೆ. ಇದು ಭಾಗವತದಲ್ಲಿ ಬರತಕ್ಕಂಥ ಅಪರೂಪದ ವಿಚಾರ. ಅಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಅರಣ್ಯಕಾಚಾರ ಹೇಳ್ತಾರೆ ನಮಗೆ, ಅಂದರೆ ಒಳ್ಳೆ ಜೀವಿ ಹುಟ್ಟಬೇಕಾಗಿದ್ದರೆ ಸರಿಯಾದ ಕಾಲದಲ್ಲೇ ಗರ್ಭಪ್ರವೇಶ ಆಗುತ್ತೆ. ಜೀವಿ ಸರಿಯಾದ ಬರಬಾರದು ಅಂತಿದ್ರೆ ತಪ್ಪಾದ ಕಾಲದಲ್ಲೇ ಗರ್ಭಪ್ರವೇಶ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಪರಮಾನಂದದ ಪುತ್ರೋ ಭವೇದ್ ಗರ್ಭಗತ ಕೃತಿ ಭವಂತಿ ತಸ್ಯ ನಿಖಿಲಾಕ್ರಿಯಾಃ ಪುಂಸವನಾದಿಕಾಃ. ಒಳ್ಳೆ ಜೀವಿ ಆ ಗರ್ಭದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಆ ಮಗ ಎಂಥವನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾನಂದದ, ತಂದೆ ತಾಯಿಗಳಿಗೆ ಒಳ್ಳೆ ಆನಂದವನ್ನು ಕೊಡತಕ್ಕಂಥವನು ಆ ಗರ್ಭದಲ್ಲಿ ಪ್ರವೇಶ ಮಾಡುತ್ತಾನೆ. ಅವನಿಗೆ ಭಗವಂತನ ಅನುಗ್ರಹದಿಂದ ಪುಂಸವನಾದಿ ಎಲ್ಲ ಕ್ರಿಯೆಗಳು ಚೆನ್ನಾಗಿ ನಡೆಯುತ್ತೆ. ನಂತರ ಹೇಳ್ತಾರೆ, ಜನ್ಮ ಪ್ರಾಪ್ನೋತಿ ಪುಣ್ಯಾತ್ಮ ಗ್ರಹೇಶು ಉಚ್ಚ ಗತೇಶು ಚ ತಜ್ಜನ್ಮ ಸಮಯೇ ವಿಪ್ರಾಹ ಪ್ರಾಪ್ನುವಂತಿ ಧನಂ ಬಹು. ಒಳ್ಳೆ ಯೋಗ್ಯನಾದ ಮಗ ಹುಟ್ಟಿದಾಗ ಅಂದರೆ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದಾಗ, ಉಚ್ಚ ಗ್ರಹ ಯೋಗಗಳಿದ್ದಾಗ ಮಗ ಹುಟ್ಟುತ್ತಾನೆ. ಆ ಜನ್ಮಕಾಲದಲ್ಲಿ ನೋಡಿ, ತಂದೆ ತಾಯಿಗಳಿಗೆ ಎಂಥ ಬುದ್ಧಿ ಬರುತ್ತೆ ಅಂದರೆ ಹುಟ್ಟಿದ ಕೂಸಿನ ಮೇಲೆ ಆಧಾರ ಪಡುತ್ತೆ. ಹುಟ್ಟಿದ ಕೂಸು ಒಳ್ಳೆ ಯೋಗ್ಯನಾಗಿದ್ದರೆ, ಯೋಗ್ಯನಾಗಿದ್ದರೆ ಅಂಥ ಕೂಸಿಗೆ ವಿಶೇಷವಾಗಿ ಅವನಿಂದಾಗಿ ತಂದೆ ತಾಯಿಗಳಿಗೆ ಸದ್ಬುದ್ಧಿ ಬಂದು ವಿಶೇಷವಾದ ದಾನಗಳು ಮಾಡ್ತಾರಂತೆ. ಬ್ರಾಹ್ಮಣರಿಗೆ ಕೈ ತುಂಬ ದುಡ್ಡು ಕೊಡ್ತಾರಂತೆ. ಅಷ್ಟೇ ಅಲ್ಲ, ಆ ಹುಡುಗ ವಿದ್ಯಾ ವಿನಯ ಸಂಪನ್ನ ವರ್ಧತೆ ಪಿತೃವೇಶ್ಮನಿ ಸತಾಂ ಸಂಗೇನ ಸಭವೇತ್ ಸರ್ವಾಗಮ ವಿಶಾರದ. ಅವನು ವಿದ್ಯಾ ವಿನಯ ಸಂಪನ್ನನಾಗ್ತಾನೆ, ತಂದೆಯ ಮನೆಯಲ್ಲಿ ಬೆಳೀತಾನೆ, ಸಜ್ಜನರ ಸಂಘ ಅವನಿಗೆ ಆಗ್ತಾ ಬರುತ್ತೆ, ಅವನು ಎಲ್ಲ ಶಾಸ್ತ್ರಗಳಲ್ಲಿ ನಿಪುಣನಾಗ್ತಾ ಬರ್ತಾನೆ. ತಾರುಣ್ಯ ಬರುತ್ತೆ ಅವನಿಗೆ, ದಿವ್ಯಾಂಗನಾದಿ ಭೋಕ್ತ ಸ್ಯಾತ್ ತಾರುಣ್ಯೇ ದಾನವಾನ್ ಧನಿ ಪೂರ್ವಂ ಕೃತ ತಪಸ್ತೀರ್ಥ ಮಹಾಪುಣ್ಯ ಫಲೋದಯಾತ್. ಅವನು ಮಾಡಿದಂಥ ಹಿಂದಿನ ವಿಶೇಷವಾದ ಪುಣ್ಯ ಫಲಗಳಿಂದ ಅವನಿಗೇನಾಗುತ್ತೆ ಅಂದರೆ ಒಳ್ಳೆ ತಾರುಣ್ಯ ಬರುತ್ತೆ. ಒಳ್ಳೆ ವಿಶೇಷವಾಗಿರತಕ್ಕಂಥ ಕುಲದಲ್ಲಿ ಹುಟ್ಟಿದ ಸ್ತ್ರೀ ಸಂಪರ್ಕ ಆಗುತ್ತೆ, ಮದುವೆ ಆಗುತ್ತೆ. ನಂತರ ದಾನ ಮಾಡತಕ್ಕಂಥವನಾಗ್ತಾನೆ, ಧನಿ ಆಗ್ತಾನೆ. ತತಸ್ಥ ಜತತೆ ನಿತ್ಯಂ ಆತ್ಮಾನಾತ್ಮ ವಿಚಾರಣೆ ಅಧ್ಯಾರೂಪ ಅಪವಾದಾಭ್ಯಾಂ ಕುರುತೆ ಬ್ರಹ್ಮಚಿಂತನಂ. ಆದಮೇಲೆ ವಿಶೇಷವಾಗಿ ಅವನು ತೀರ್ಥಯಾತ್ರಾದಿಗಳನ್ನು ಮಾಡುತ್ತಾನೆ. ಆತ್ಮ ಅನಾತ್ಮ ವಿಚಾರಣ ಅಂದರೆ ಭಗವಂತ ಮತ್ತು ವಿಶೇಷವಾಗಿರತಕ್ಕಂಥ ಅವನ ಮೇಲೆ ಆಧಾರಪಟ್ಟಂಥ ಜೀವ ಜಡಗಳ ಕುರಿತು ಎಲ್ಲರ ಕುರಿತು ಆಲೋಚನೆ ಮಾಡುತ್ತಾ ಬರ್ತಾನೆ. ಅಷ್ಟೇ ಅಲ್ಲ, ಪೂರ್ವಪಕ್ಷ ಸಿದ್ಧಾಂತ ಇತ್ಯಾದಿಗಳಿಂದ ಬ್ರಹ್ಮನ ಚಿಂತನೆ ಮಾಡ್ತಾ ಬರ್ತಾನಂತೆ. ಈ ರೀತಿಯಾಗಿ ಭಗವಂತ ಹೇಳಿದ ಸುಕೃತಿ ಅಂದರೆ ಪುಣ್ಯವಂತರಾದವರ ಹುಟ್ಟು ಎಂಬುದು ಹೇಗಿರುತ್ತೆ ಎಂಬುದು ಚೆನ್ನಾಗಿ ತಿಳಿಸಿಕೊಟ್ರು. ಇನ್ನ ಹೇಳ್ತಾ ಇದ್ದಾರೆ, ಅಸ್ಯ ಅಸಂಗಾವಬೋಧಾಯ ಬ್ರಹ್ಮಣೋನ್ವಯ ಕಾರಿಣ ಕ್ಷಿತ್ಯಾದಿ ಅನಾತ್ಮವರ್ಗಸ್ಯ ಗುಣಾಂಸ್ತೆ ಕಥಯಾಮ್ಯಹಂ. ಇಲ್ಲಿ ಭಗವಂತ ವಿಶೇಷವಾಗಿರತಕ್ಕಂಥ ಶಬ್ದಗಳನ್ನಪ್ಪ ಪ್ರಯೋಗ ಮಾಡುತ್ತಾ ಇದೆ. ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡುವ ಕಾಲಕ್ಕೆ ಈ ತತ್ವಗಳು, ವಿಶೇಷವಾಗಿರತಕ್ಕಂಥ ಮೂರು ಗುಣಗಳು, ತತ್ವಗಳು ಇವೆಲ್ಲದರ ಪರಿಚಯ ಮಾಡಿಕೊಡ್ತಾರೆ. ಯಾಕೆ ಇದು ನಮಗೆ ಪರಿಚಯ ಮಾಡಿಕೊಡ್ತಾರೆ ಅಂದರೆ, ಅಸಂಗ ಅವಬೋಧಾಯ, ಅಂದರೆ ಯಾವುದರ ಅಂಟು ನಮಗೆ ಇಲ್ಲದೆ ಹೋಗಬೇಕೋ ಅದರ ಕುರಿತು ಚೆನ್ನಾಗಿ ಪರಿಚಯ ಆಗಬೇಕು. ಯಾವುದನ್ನು ಪಡ್ಕೋಬೇಕೋ ಅದನ್ನು ಕುರಿತು ಚೆನ್ನಾಗಿ ತಿಳ್ಕೋಬೇಕು. ಯಾವುದನ್ನು ಕಳ್ಕೋಬೇಕೋ ಅದನ್ನು ಕುರಿತು ಚೆನ್ನಾಗಿ ತಿಳ್ಕೋಬೇಕು. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕ್ಷಿತ್ಯಾದಿ ಅನಾತ್ಮವರ್ಗಸ್ಯ ಗುಣಾಂಸ್ತೆ ಕಥಯಾಮ್ಯಹಂ. ಇಲ್ಲಿ ಹೇಗಿದೆ, ಈ ಭೂಮಿ ಮೊದಲಾಗಿರತಕ್ಕಂಥ ಎಲ್ಲ ತತ್ವಗಳು, ಈ ತತ್ವಗಳಿಂದಲೇ ತಯಾರಾಗಿದ್ದು ಶರೀರ. ಹೇಗೆ ಈಗ ಶರೀರ, ಶರೀರದಲ್ಲಿ ಈ ತತ್ವಗಳು, ತತ್ವಗಳಿಂದಾದ ಶರೀರದಿಂದ ನಾವು ಪ್ರಯೋಜನ ಪಡೆಯಬೇಕು. ಸುಮ್ಮನೆ ಅದನ್ನು ವ್ಯರ್ಥ ಮಾಡೋದಲ್ಲ, ಚೆನ್ನಾಗಿ ಪ್ರಯೋಜನ ಪಡೆದು ಸಾಧನೆ ಮಾಡಿ ನಂತರ ಆ ಸಾಧನೆ ಮಾಡುವ ಕಾಲಕ್ಕೇನೆ ಶರೀರದ ಮೇಲೆ ವ್ಯಾಮೋಹ ಬರದೆ ಜಾಗ್ರತೆ ಆಗಿರಬೇಕು. ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ ಎಂಬ ಚಿಂತನೆ ಬರಬೇಕು, ಜೊತೆಗೆ ಅದನ್ನು ಸಾಧನೆಗೆ ಬಳಸಬೇಕು. ಬಳಸುವ ಕಾಲಕ್ಕೆ ನಮ್ಮ ತಲೆಯಲ್ಲಿ ಬರುವುದೇ ಈ ಶರೀರದ ಮೇಲೆ ವ್ಯಾಮೋಹ, ಅದು ಬಾರದೇ ನೋಡಿಕೋಬೇಕು. ಅದು ಬಾರದೇ ನೋಡಿಕೋಬೇಕಾದರೆ ಇದು ಯಾವ ಕ್ಷಣಕ್ಕಾದರೂ ಬಿದ್ದು ಹೋಗುತ್ತೆ, ಹಾಳಾಗುತ್ತೆ ಎಂಬುದು ನಮ್ಮ ತಲೆಗೆ ಚೆನ್ನಾಗಿ ಗೊತ್ತಿರಬೇಕು. ಅದನ್ನು ನಾವು ಚಿಂತನೆ ಮಾಡ್ತಾ 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 ಬಂದರೆ ಈ ಶರೀರ ಯಾವಾಗಾದರೂ ಹೋಗುತ್ತೆ, ಯಾವಾಗಾದರೂ ಹೋಗುತ್ತೆ, ಇದ್ದಿದ್ದರೊಳಗೆ ನಾನು ಸಾಧನೆ ಮಾಡಿಕೋಬೇಕು ಅಂತ ಯಾರಾದರೂ ಚೆನ್ನಾಗಿ ಪ್ರಯತ್ನ ಮಾಡುತ್ತಾನೋ ಅವನಿಗೆ ವಿಶೇಷವಾಗಿ ಸಿದ್ಧಿ ಆಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದ. ಇನ್ನು ಈ ತತ್ವಗಳ ಪರಿಚಯವನ್ನು ಮಾಡಿಕೊಡುತ್ತಾರೆ. ಅಲ್ಲ, ನಿಮಗೆ ಆಶ್ಚರ್ಯ ಆಗ್ಬೋದು, ಇವೆಲ್ಲ ಗರುಡ ಪುರಾಣದಲ್ಲಿದೆಯಾ ಅಂತ. ನಾನು ಹೇಳ್ತಾ ಇರೋದು ಬ್ರಹ್ಮಕಾಂಡಕ್ಕೆ ಹೋಗೇ ಇಲ್ಲ ನಾನು. ಗರುಡ ಪುರಾಣದಲ್ಲಿ ಮೂರು ಭಾಗ, ಬ್ರಹ್ಮಕಾಂಡ, ವ್ರತಕಾಂಡ, ಪ್ರೇತಕಾಂಡ ಅಂತ. ಸಾಮಾನ್ಯವಾಗಿ ಯಾರಾದರೂ ಹೋದಾಗ ಅಲ್ಲಿ ಹೇಳೋದೇ ಪ್ರೇತಕಾಂಡ. ಈಗ ನಾನು ಹೇಳ್ತಾ ಇರೋದು ಪ್ರೇತಕಾಂಡವೇ, ಆದರೆ ಪ್ರೇತಕಾಂಡದ ಮೊದಲನೇ ಅಧ್ಯಾಯದಿಂದ ನಾನು ಹೇಳ್ತಾ ಇಲ್ಲ. ಇನ್ನೇನು ಮಾಡ್ತಾ ಇದ್ದೇನೆ, ಮೊದಲು 13 ಅಧ್ಯಾಯಗಳನ್ನು ಬಿಟ್ಟು ಕೊನೆಯಲ್ಲಿ ಬಂದಿರತಕ್ಕಂಥ 14, 15, 16 ಈ ಅಧ್ಯಾಯಗಳನ್ನು ಕುರಿತು ನಾನು ಹೇಳಲಿಕ್ಕೆ ಶುರು ಮಾಡಿದೆ. ಯಾಕೆ, ಸಾಮಾನ್ಯವಾಗಿ ಯಾರಾದರೂ ಪ್ರಾಣತ್ಯಾಗ ಆದಾಗ ಗರುಡ ಪುರಾಣ ಪ್ರೇತಕಾಂಡ ಹೇಳಿ ಅಂತಾರೆ. ಆ ಹೇಳುವಾಗ ಏನಾಗುತ್ತೆ, ಆ ಕರ್ಮ ಶುರು ಮಾಡುವುದೇ ಅವರು 5, 7, 9ಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವರು, ತಪ್ಪಾಗಿ ಮಾಡುತ್ತಾರೆ. ತನ್ನ ಆ ಜೀವಿ ಒದ್ದಾಡ್ತಾ ಇರುತ್ತೆ, ಇವರ ಪಾಡಿಗೆ ಸಂತೋಷವಾಗಿ ತಿಂದು ಉಂಡು ಇರ್ತಾರೆ, 9ನೇ ದಿನ 9 ಪಿಂಡಗಳು ಒಂದೇ ಸಲ ಹಾಕಿ ಅವರಿಗೆ ಪಾರ್ಸಲ್ ಮಾಡಿ ಕಳಿಸ್ತಾರೆ. ತಪ್ಪದು, ಶರೀರ ದಹನಾದ ದಿನದಿಂದ ಶುರು ಮಾಡಬೇಕು ಕ್ರಿಯಾ. ಸರಿ, ಈ ಒಂದು ಆ ಗರುಡ ಪುರಾಣವನ್ನು ಹೇಳೋ ಕಾಲಕ್ಕೆ ಅಲ್ಲಿ ಸಮಯ ಸಿಗೋದೇ ಒಂದು 5 ದಿನ. 5 ದಿನಗಳಲ್ಲಿ 1 ತಾಸು ಪ್ರಕಾರ ಅದು ಹೇಳ್ತಾ ಹೋದಾಗ ಅಲ್ಲಿ 13 ಅಧ್ಯಾಯಗಳು ಹೇಳೋದ್ರೊಳಗೆ ಸಾಕಾಗಿರುತ್ತೆ. ಇನ್ನು ಕೊನೆಯ 14, 15, 16 ಅಧ್ಯಾಯಗಳ ತಂಟೆಗೆ ಯಾರೂ ಹೋಗಲ್ಲ. ಆ ತಂಟೆಗೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಎಷ್ಟು ವಿಶೇಷವಾಗಿರತಕ್ಕಂಥ ತತ್ವಗಳು ಹೇಳಿದ್ದಾರೆ ಎಂಬುದನ್ನು ತಿಳಿಸ್ಲಿಕ್ಕೆ ನಾನು ಮಾಡಿದ್ದೇನೆ. ಈ ಅನಾತ್ಮ ವರ್ಗ ಅಂದರೆ ಚೇತನ ಅಲ್ಲದೆ ಅಚೇತನ ವರ್ಗ ಯಾವುದ್ಯಾವುದು ಅಂತ ಹೇಳ್ತಾರೆ. ಕ್ಷಿತಿರ ವಾರಿ ಹವಿರ ಭೋಕ್ತ ವಾಯುರ್ ಆಕಾಶ ಏವಚ. ಸ್ಥೂಲಭೂತಾ ಇಮೇ ಪ್ರೋಕ್ತಃ ಪಿಂಡೋಯಂ ಪಂಚಭೂತಿಕ. ಪೃಥ್ವಿ ಆಪಸ್ಸು ತೇಜ ವಾಯು ಆಕಾಶ ಐದು ವಿಶೇಷವಾಗಿರತಕ್ಕಂಥ ಸ್ಥೂಲ ಭೂತಗಳು ಅಂತ ಹೇಳ್ತಾರೆ. ಇವುಗಳಿಂದ ಈ ಶರೀರ ತಯಾರಾಗುತ್ತೆ. ತ್ವಗಸ್ಥಿ ನಾಡ್ಯೋ ರೋಮಾಣಿ ಮಾಂಸಂ ಚೈವ ಖಗೇಶ್ವರ ಏತೇ ಪಂಚಗುಣಾ ಭೂಮೇಹೇ ಮಯಾತೇ ಪರಿಕೀರ್ತಿತಾ. ಈ ವಿಶೇಷವಾಗಿರತಕ್ಕಂಥ ಈ ಪಂಚ ಮಹಾಭೂತಗಳಿಂದ ತಯಾರಾದ ಶರೀರದ ಭಾಗಗಳು ಯಾವುದು ಯಾವುದು ಅಂದ್ರೆ ಹೇಳ್ತಾರೆ, ತ್ವಕ್ ಅಸ್ಥಿ ನಾಡಿಗಳು ರೋಮಗಳು ಮಾಂಸ ಇವೆಲ್ಲವೂ ಭೂಮಿಯ ಪ್ರಧಾನವಾದ ಪಾಲಿರತಕ್ಕಂಥವು. ನಂತರ ಇನ್ನು ಹೇಳ್ತಾರೆ, ಅಲ್ಲ ತಿಳ್ಕೊಂಡು ನಮಗೇನು ಉಪಯೋಗ? ನಮ್ಮ ಶರೀರದಲ್ಲಿ ಈ ತ್ವಕ್ಕು ಅಸ್ಥಿ ನಾಡಿ ರೋಮ ಮಾಂಸ ಇವೆಲ್ಲ ಪ್ರಧಾನ ಈ ಭೂಮಿಯ ಗುಣ ಇರತಕ್ಕಂಥದ್ದು ಅಂತ ಹೇಳಿದರೆ ಅದು ಕೇಳ್ತಾರೆ, ಪಂಚಭೂತಗಳಲ್ಲಿ ಭಗವಂತನ ಚಿಂತನೆ, ಭೂಮಿಯಲ್ಲಿ ಭಗವಂತನ ಚಿಂತನೆ, ಆ ಭಗವದ್ ರೂಪ ನಮ್ಮ ಶರೀರದಲ್ಲಿರುವ ಈ ಐದರಲ್ಲಿ ಪ್ರಭಾವ ಬೀರತಾ ಇರುತ್ತೆ. ಯಾರಾದರೆ ಈ ಭಗವದ್ ರೂಪಗಳನ್ನು ಪಂಚಭೂತಗಳಲ್ಲಿ ಅದರಲ್ಲಿ ಭೂಮಿ ಆ ಭೂಮಿಯಲ್ಲಿರುವ ಭಗವದ್ ರೂಪವನ್ನು ವಿಶೇಷವಾಗಿ ಈ ಐದು ಕಡೆ ಚಿಂತನೆ ಮಾಡುತ್ತಾ ಬರ್ತಾರೋ, ಒಟ್ಟಾರೆ ಯಾವ ಯಾವ ತತ್ವ ಆಯಾ ತತ್ವದಿಂದ ತಯಾರಾದ ನಮ್ಮ ಶರೀರದ ಭಾಗಗಳು ಆ ಭಾಗಗಳಲ್ಲಿ ವಿಶೇಷವಾಗಿರತಕ್ಕಂಥ ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡುತ್ತಾ ಬಂದರೆ ನಮ್ಮ ಶರೀರ ಆಯಾ ಭಾಗಗಳು ಭಗವಂತನ ಸೇವೆಗೆ ಪ್ರಧಾನವಾಗಿ ಉಪಯೋಗ ಆಗುವಂತೆ ಭಗವಂತ ಮಾಡುತ್ತಾನೆ. ಇದು ಅಲ್ಲಿ ಪ್ರಧಾನವಾದ ಲಕ್ಷಣ. ಅದಕ್ಕೆ ನೀವು ತತ್ವನ್ಯಾಸ ಮಾತೃಕಾನ್ಯಾಸ ಅಂತ ಹೇಳಿಕೊಡ್ತಾರೆ. ಏನದು ಅಂದರೆ ನಮ್ಮ ಶರೀರದಲ್ಲಿರುವ ತತ್ವಗಳು ಆ ತತ್ವಗಳಲ್ಲಿ ಭಗವಂತನ ಚಿಂತನೆ. ಈಗ ನೀವು ಒಂದು ಹೇಳಬೇಕಾದರೆ ಸ್ವಾಮಿಗಳು ಪೂಜಾ ಮಾಡ್ತಿರ್ತಾರೆ, ಪೂಜಾ ಮಾಡುವ ಕಾಲಕ್ಕೆ ಪ್ರತಿಮಾ ಎಲ್ಲ ಇಟ್ಟಿರ್ತಾರೆ ದೇವರದ್ದು, ಕೈಯಲ್ಲಿ ಎರಡು ಬೆರಳಲ್ಲಿ ತುಳಸಿ ದಳ ಹಿಡ್ಕೊಡ್ತಾರೆ, ಹೀಗಂತ ಇರ್ತಾರೆ. ಏನದು ಅಂದರೆ ನ್ಯಾಸ. ಆ ಪ್ರತಿಮೆಗಳಲ್ಲಿ ಭಗವದ್ ರೂಪಗಳ ಚಿಂತನೆ ಮಾಡ್ತಾ 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 ಬರ್ತಾರೆ. ಅದರಿಂದ ಏನಾಗುತ್ತೆ, ಪ್ರತಿಮೆಯಲ್ಲಿ ಸನ್ನಿಧಾನ ವಿಶೇಷವಾಗಿ ಬೆಳೆಯುತ್ತೆ, ಪ್ರತಿಮೆಯಲ್ಲಿ ಸನ್ನಿಧಾನ ಜಾಸ್ತಿ ಬರುತ್ತೆ. ಪ್ರತಿಮೆಯಲ್ಲಿ ಚಿಂತನೆ ಮಾಡಿದರೆ ಪ್ರತಿಮೆಯಲ್ಲಿ ಸನ್ನಿಧಾನ ಜಾಸ್ತಿ ಬಂದರೆ ಈ ಶರೀರವೂ ಪ್ರತಿಮೆ. ಇಲ್ಲೂ ನಾವು ವಿಶೇಷವಾಗಿ ಚಿಂತನೆ ಮಾಡಿದರೆ ನಮ್ಮ ಶರೀರದಲ್ಲೂ ಭಗವಂತನ ಸನ್ನಿಧಾನ ಜಾಸ್ತಿಯಾಗಿ ಬರ್ತಾ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಲಾಲಾ ಮೂತ್ರಂ ತಥಾ ಶುಕ್ರಂ ಮಜ್ಜ ರಕ್ತಂ ಚ ಪಂಚಮಂ ಅಪಾಂ ಪಂಚ ಗುಣ ಪ್ರೋಕ್ತಃ ತೇಜಸೋಪಿ ನಿಶಾಮಯ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಲಾಲಾಜಲ ಮೂತ್ರ ವೀರ್ಯ ಮಜ್ಜ ನಂತರ ರಕ್ತ ಇವೆಲ್ಲವೂ ಕೂಡ ನೀರಿನಿಂದ ಪ್ರಧಾನವಾಗಿ ತಯಾರಾಗತಕ್ಕಂಥದ್ದು ನಮ್ಮ ಶರೀರದಲ್ಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ ತೇಜಸ್ಸಿನ ಗುಣಗಳು, ತೇಜಸ್ಸು ನಮ್ಮ ಶರೀರದಲ್ಲಿ ಯಾವ ಯಾವ ಭಾಗದಲ್ಲಿ ಪ್ರಧಾನವಾಗಿ ನಿಂತಿದೆ ಹೇಳ್ತಾರೆ. ಕ್ಷುಧಾ ತೃಥಾ ತೃಷ ತಥಾಲಸ್ಯಂ ನಿದ್ರಾ ಕಾಂತ್ಯಸ್ತಥೈವ ಚ ತೇಜ ಪಂಚಗುಣಂ ತಾರ್ಕ್ಷ್ಯ ಪ್ರೋಕ್ತಂ ಸರ್ವತ್ರ ಯೋಗಿಭಿ. ನಮ್ಮ ಶರೀರದಲ್ಲಿ ಹಸಿವೆ ಬಾಯಾರಿಕೆ, ಹಾ ಇನ್ನೊಂದು ನಮಗೆ ಸದಾ ಇರುವಂಥದ್ದು ಆಲಸ್ಯ ನಿದ್ರಾ, ನಿದ್ರಾ ಆಲಸ್ಯ ಹಸಿವೆ ತೃಷೆ ಇವೆಲ್ಲವೂ ಅಗ್ನಿಯ ಲಕ್ಷಣ. ಅದು ನೋಡಿ ಹರಿಕಥಾಮೃತಸಾರ ನೀವು ನೋಡಿದ್ದೀರಲ್ವಾ, ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ ನಮ್ಮ ಹೃದಯ ಕಮಲ ಆ ಹೃದಯ ಕಮಲದಲ್ಲಿ ಎಂಟು ದಿಕ್ಕಿನಲ್ಲಿ ದಳಗಳು, ಅಷ್ಟದಳ ಕಮಲ, ಎಂಟು ದಿಕ್ಕಿನಲ್ಲಿ ದಳಗಳೆಲ್ಲ ಇರುತ್ತೆ. ಆ ದಳಗಳಿಗೆ ಭಗವಂತ, ಮೂಲೇಶ ನಾಮಕ ಭಗವಂತ, ಆಯಾ ದಳಗಳಿಗೆ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಯಾಕೆ ನೀವೆಲ್ಲ ಹರಿಕಥಾಮೃತ ಸಾರ ತುಂಬ ಚೆನ್ನಾಗಿ ಓದ್ತಾ ಇದ್ದವರಲ್ವ. ಅಲ್ಲಿ ನೆನಪಿದೆಯ, ಬರಲು ವನ್ನಿಯ ಮನೆಗೆ ಭಗವಂತ ಅಗ್ನಿಯ ದಿಕ್ಕಿಗೆ ಬಂದಾಗ, ಅಂದರೆ ನಮಗೆ ಏನು ಕೊಡಬೇಕು ಅಂತಿರುತ್ತೋ ಅವಾಗ ಆ ಮನೆಗೆ ಬರ್ತಾನೆ. ಆ ಮನೆಗೆ ಬಂದದಕ್ಕೆ ಬರೋದಲ್ಲ, ನಮಗೇನು ಕೊಡಬೇಕು ಅದಕ್ಕೆ ಬರ್ತಾನೆ. ಹೇಳ್ತಾರೆ, ನಿದ್ರಾಲಸ್ಯ ಹಸಿತೃಷೆಯು, ಅಗ್ನಿಯ ಕೋಣೆಗೆ ಬಂದಾಗ ಜೀವಿಗೆ ನಿದ್ರಾ, ಆಲಸ್ಯ, ಹಸಿವೆ, ತೃಷೆ ಇವೆಲ್ಲ ಬರುತ್ತೆ. ನೋಡಿ, ಅಗ್ನಿಯ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸರಿ, ಇವಾಗ ನಾವೇನು ಮಾಡಬೇಕು ತಿಳ್ಕೊಂಡು, ಹೌ ಟು ಅಪ್ಲೈ ದಟ್. ನಮ್ಮಲ್ಲಿ ನಿದ್ರೆ ಜಾಸ್ತಿ ಆಗ್ತಾ ಇದೆ, ಆಲಸ್ಯ ಜಾಸ್ತಿ ಆಗ್ತಾ ಇದೆ, ಹಸಿವೆ ತುಂಬ ಇದೆ, ತೊಂದರೆ ಆಗ್ತಾ ಇದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಬಾಯಾರಿಕೆ ತುಂಬ ಆಗ್ತಾ ಇದೆ. ನೋಡಿ, ಬೆಳಿಗ್ಗೆಯಿಂದ ಸ್ವಲ್ಪ ಏನಾದರೂ ವ್ರತ ಉಪವಾಸ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂತೆ ನೀರು ಕುಡಿಬಾರ್ದು, ಅದರಲ್ಲಿ ಸಾಧನೆ ಇದೆ. ನೀರು ಕುಡಿದೇ ಇರಲಿಕ್ಕಾಗಲ್ಲ, ತಡ್ಕೊಳ್ಳಾರದಷ್ಟು ತಾಪ ಆಗಿ ಕುಡಿದೇ ಬಿಡ್ತಾ ಇರ್ತಾರೆ. ಸ್ನಾನಕ್ಕಿಂತ ಮೊದಲೇ ನೀರು ಕುಡಿಯೋದು, ದೇವ್ರ ಪೂಜಾ ಕಾಲಕ್ಕೆ ಕುಡಿದು ಬಿಡೋದು, ತಡ್ಕೊಳ್ಲಿಕ್ಕಾಗ್ತಾ ಇರಲ್ಲ. ಮತ್ತೆ ಇಂಥದ್ದೆಲ್ಲ ಕಂಟ್ರೋಲ್ ಆಗ್ಬೇಕಂದ್ರೆ ಹೇಗೆ ಮಾಡಬೇಕು? ಅವಾಗ ಹೇಳ್ತಾರೆ, ಈ ಹಸಿವೆ, ತೃಷೆ, ಆಲಸ್ಯ, ನಿದ್ರಾ, ಇನ್ನೊಂದು ಕಾಂತಿ, ಇವೆಲ್ಲ ಅಗ್ನಿಯ ಕಾರ್ಯ. ಅದಕ್ಕೆ ನಮ್ಮ ಶರೀರದಲ್ಲಿ ಅಗ್ನಿದೇವರನ್ನು ಚಿಂತನೆ ಮಾಡಿ, ಸ್ವಾಮಿ ಇವುಗಳನ್ನು ಕಡಿಮೆ ಮಾಡಿಸರಿ ಅಂತ ಅಗ್ನ್ಯಂತರ್ಗತ ಪರಶುರಾಮ. ಎಲ್ಲಿದ್ದಾರೆ? ಅವರ ಪೋಸ್ಟ್ ಎಲ್ಲಿದೆ? ಅವರ ಪ್ಲೇಸ್ ಎಲ್ಲಿದೆ? ಅಂದರೆ ಸರಿಯಾಗಿ ನಮ್ಮ ಹೃದಯ ಕಮಲದಲ್ಲಿ ಕೊಟ್ಟಿದ್ದಾರೆ. ಆ ಹೃದಯ ಕಮಲದಲ್ಲಿ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಭಗವಂತನನ್ನ, ಅಗ್ನಿದೇವರನ್ನ ಸದಾ ನಾವು ಚಿಂತನೆ ಮಾಡ್ತಾ ಬಂದರೆ, ಅಯ್ಯ ದಯವಿಟ್ಟು ಇವೆಲ್ಲ ಪರಿಹಾರ ಮಾಡಿ ಅಂತ ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟೇ, ನಮಗೆ ಹತ್ತಾರು ಸ್ವಿಚ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಬೇಕೋ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತದೆ, ಬೇಡವಾ ಅದನ್ನು ಪ್ರೆಸ್ ಮಾಡಬೇಕು. ಹಾಗೆ ಈ ತತ್ವಗಳು, ತತ್ವಗಳಿಂದ ತಯಾರಾದ ನಮ್ಮ ಶರೀರದಲ್ಲಿ ಭಾಗಗಳೇನಿವೆ, ಅವುಗಳಿಂದ ನಮಗೆ ಸಾಧನೆ ಆಗಬೇಕಾಗಿದೆ. ಈ ಸಾಧನೆ ಆಗಬೇಕಾದರೂ, ಸಾಧನೆಗೆ ಅಡ್ಡಿ ಹೋಗಬೇಕಾದರೂ ಆ ತತ್ವಾಭಿಮಾನಿಗಳ ಪ್ರಾರ್ಥನೆ ಬೇಕು. ಹಾಗಾದರೆ ನಮ್ಮಲ್ಲಿ ಏನೇನು ತೊಂದರೆ ಆಗ್ತಾ ಇದೆ, ಯಾವ ಯಾವ ಭಾಗದ್ದು, ಆ ಭಾಗದ್ದು ಯಾರ ಕಂಟ್ರೋಲಲ್ಲಿದೆ, ಅವರನ್ನು ಪ್ರಾರ್ಥನೆ ಮಾಡಬೇಕಾದರೆ ಸಬ್ಜೆಕ್ಟ್ ನಮ್ಗೆ ಗೊತ್ತಿರಬೇಕು. ಅದು ದೇವರು ಪರಿಚಯ ಮಾಡಿಕೊಡ್ತಾ ಬರ್ತಾ ಇದೆ. ನಂತರ ಇನ್ನೊಂದು ಮುಂದೆ ಹೇಳ್ತಾರೆ, ಆಕುಂಚನಂ ಧಾವನಂ ಚ ಲಂಘನಂ ಚ ಪ್ರಸಾರಣಂ ಚೇಷ್ಟಿತಂ ಚೇತಿ ಪಂಚೈವ ಗುಣಾ ವಾಯೋ ಪ್ರಕೀರ್ತಿತ. ನೋಡಿ, ಗಾಳಿಯಿಂದ ಆಗತಕ್ಕಂಥ ಚೇಷ್ಟೆಗಳು ನಮ್ಮಲ್ಲಿ ಹೇಳ್ತಾರೆ. ಆಕುಂಚನಂ, ಕಂಪ್ರೆಷನ್, ಧಾವನಂ, ನೀವು ಓಡ್ತೀರಾ, ಓಡಬೇಕಾ, ಅದು ಗಾಳಿಯ ಕೆಲಸ. ವ್ಯಾನನಾಮಕ ವಾಯು ನಮ್ಮೊಳಗೆ ನಿಂತು ಓಡುವಂತೆ ಮಾಡುತ್ತೆ. ನಂತರ ಹೇಳ್ತಾ ಲಂಘನಂ, ಹಾರೋದು, ಓಡೋದು, ಹಾರೋದು. ಆದ ಮೇಲೆ ವಿಶೇಷವಾಗಿರತಕ್ಕಂಥ ಸಂಕೋಚ, ಈ ಗಾಳಿ ಇರುತ್ತಲ್ವ, ಗಾಳಿಯನ್ನು ತೆಗೆದು ಬಿಟ್ಟರೆ ಆ ಪದಾರ್ಥ ಸಂಕೋಚ ಆಗ್ಬಿಡುತ್ತೆ, ಅದನ್ನು ಕಂಪ್ರೆಸ್ ಆಗುತ್ತೆ. ಒಂದು ಯಾವುದೇ ಒಂದು ಪದಾರ್ಥದಿಂದ ಗಾಳಿಯನ್ನು ತೆಗೆದು ಬಿಟ್ಟರೆ ಅದು ಡ್ರೈ ಆಗುತ್ತೆ. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಆಕುಂಚನಂ ಧಾವನಂ ಚ ಲಂಘನಂ ಚ ಪ್ರಸಾರಣಂ, ಅಂದರೆ ಕಂಪ್ರೆಸ್ ಮಾಡುವುದು, ವಿಸ್ತಾರ ಮಾಡುವುದು. ನಂತರ ಈ ಚೇಷ್ಟೆ, ನಮ್ಮಲ್ಲಿ ನಾನಾ ರೀತಿಯಾದ ಅಲುಗಾಡುವುದು ಮೊದಲಾದ ಚೇಷ್ಟೆ ಇವೆಲ್ಲ. ಈ ಚೇಷ್ಟೆಯಲ್ಲಿ ಯಾವುದಾದ್ರು ಬರ್ತಾ ಇದೆ, ಚೇಷ್ಟೆ ಅಂದರೆ ಯಾವುದೋ ಚೇಷ್ಟೆ, ತಲೆಹರಟೆ ಇಂಥದ್ದಲ್ಲ. ಚೇಷ್ಟೆ ಅಂದರೆ ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ನಮ್ಮ ಇಂದ್ರಿಯಗಳಿಂದ ಆಗುವಂಥ ನಾನಾ ರೀತಿಯಾದ ಕದಲೋದು, ಕೂಡೋದು, ಏಳೋದು, ಮಲಗೋದು, ನಾನಾ ಆಕ್ಟಿವಿಟಿ. ಈ ಆಕ್ಟಿವಿಟಿಗೆ ಕಾರಣ ಯಾವುದು ಅಂದರೆ ಗಾಳಿ. ವಾಯುದೇವರು, ವಾಯುದೇವರು, ವಾಯುದೇವರ ಪ್ರಧಾನ ಸೇವಕರು ಎಲ್ಲರೂ ನಿಂತು ಆ ವಾಯುವಿನ ಮೂಲಕ ಆಕ್ಟಿವಿಟಿ ನಮ್ಮಲ್ಲಿ ತರುತ್ತಾರೆ. ಹಾಂ, ನಮ್ಮಲ್ಲಿ ಹೇಳೋದುಂಟಲ್ಲ ಏನದೆ, ಅಯ್ಯೋ ನನಗೆ ಕೂತ್ರೆ ಹೇಳಲಿಕ್ಕಾಗಲ್ಲ, ಎದ್ರೆ ಕೊಡ್ಲಿಕ್ಕಾಗಲ್ಲ, ನಂತರ ತಿರುಗಾಡ್ಲಿಕ್ಕಾಗಲ್ಲ, ನನಗೆ ಹೆಚ್ಚು ತಿರುಗಾಡ್ಲಿಕ್ಕಾಗಲ್ಲ, ತಿರುಗಾಡ್ಲಿಕ್ಕಾಗಲ್ಲ, ಎದ್ರೆ ಕೊಡ್ಲಿಕ್ಕಾಗಲ್ಲ, ಕೂತ್ರೆ ಹೇಳಲಿಕ್ಕಾಗಲ್ಲ, ನಂತರ ವಿಶೇಷವಾಗಿರತಕ್ಕಂಥ ಓಡೋದಂತೂ ಸಾಧ್ಯವೇ ಇಲ್ಲ, ನಂತರ ಹಾರೋದಂತೂ ಕನಸಲ್ಲೂ ಮಾಡಲ್ಲ. ಇನ್ನು ವಿಶೇಷವಾಗಿ ಬೆಳಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಸಾಧನೆಗೆ ಬೇಕಾದ ಎಲ್ಲ ಆಕ್ಟಿವಿಟಿ ಮಾಡಬೇಕು ಅಂದರೆ ಆಗ್ತಾ ಇಲ್ಲರಿ ಅಂತ ಹೇಳ್ತೀವಲ್ಲ, ಯಾಕಾಗ್ತಾ ಇಲ್ಲ, ಹಿಂದಿನ ಪಾಪಕರ್ಮ ಅನುಸಾರವಾಗಿ ವಾಯುದೇವರ ಅಂತರ್ಯಾಮಿ ಭಗವಂತ ಆ ಆಕ್ಟಿವಿಟೀಸೆಲ್ಲ ಡೌನ್ ಮಾಡಿಬಿಟ್ಟಿದ್ದಾರೆ. ಈಗೇನಾಗಬೇಕು ನಮಗೆ, ಆಕ್ಟಿವಿಟೀಸ್ ಎಲ್ಲ ಬರಬೇಕು, ಪುನಃ ಎಲ್ಲ ಬಂದು ನಾವು ವಿಶೇಷವಾದ ಸಾಧನೆ ಆಗಬೇಕಾದ್ರೆ ನಮ್ಮಲ್ಲಿ ಆಕ್ಟಿವಿಟಿ ಬೇಕು. ಆ ಆಕ್ಟಿವಿಟಿ ಬೇಕಾದರೆ ನಮ್ಮಲ್ಲಿರತಕ್ಕಂಥ ವಾಯುದೇವರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡಬೇಕು. ಅದಕ್ಕೆ ಪ್ರಧಾನ, ನಾವು ಡೈರೆಕ್ಟ್ ಪ್ರಧಾನ ವಾಯುದೇವರ ಚಿಂತನೆ ಮಾಡ್ತೀವಿ. ಇಲ್ಲಿ ಕೋಣವಾಯು, ಭೂತವಾಯು, ಅಲ್ಲಿ ಅಲ್ಲಿ ದಾಸಪ್ರಾಣರು, ನಂತರ ಕೋಣವಾಯುಗಳು, ನಂತರ ವಿಶೇಷವಾಗಿರತಕ್ಕಂಥ ವಾಯುದೇವರು, ಇವರೆಲ್ಲರ ಚಿಂತನೆ ಮಾಡಿ ಸ್ವಾಮಿ ನೀವೇ ನನ್ನ ಶರೀರದಲ್ಲಿ ವಿಶೇಷವಾದ ಆಕ್ಟಿವಿಟಿ ತರಿಸಬೇಕು ಅಂತ ಎಲ್ಲಿ ನಮ್ಮ ಹೃದಯ ಕಮಲದ ವಾಯವ್ಯ ಕೋಣೆಯಲ್ಲಿರತಕ್ಕಂಥ ಭಗವಂತನ ಚಿಂತನೆಯನ್ನು ಮಾಡಿದಾಗ ಆವಾಗ ಇದಾಗುತ್ತೆ. ಅದಕ್ಕಾಗಿ ಇದೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ನಮಗೆ ಇದು ಗೊತ್ತೇ ಇರಲ್ಲ. ಹೌದು ತಾನೆ, ಈ ಥರ ನಮ್ಮಲ್ಲಿ ದೇವತೆಗಳೆಲ್ಲ ಇದ್ದಾರೆ, ಅವರು ಪ್ರಾರ್ಥನೆ ಮಾಡಿದರೆ ನಮ್ಮಲ್ಲಿ ಆಕ್ಟಿವಿಟಿ ಎಲ್ಲ ಶುರು ಆಗುತ್ತೆ ಎಂಬುದು ಗೊತ್ತಿರಲ್ಲ, ಸುಮ್ಮನೆ ದುಃಖ ಪಡ್ತಾನೆ ಕೂತಿರ್ತೀವಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಘೋಷಶ್ಚಿಂತಾತ ಶೂನ್ಯತ್ವಂ ಮೋಹಶ್ಚಿಂತಾತ ಸಂಶಯ, ಆಕಾಶಸ್ಯ ಗುಣಪಂಚ ಜ್ಞಾತವ್ಯಾಸ್ತೆ ಪ್ರಯತ್ನತಃ. ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ಈ ಆಕಾಶದ ಗುಣಗಳಿವೆ, ಇವೆಲ್ಲವೂ ಕೂಡ ಈ ಎಲ್ಲಿ ಯಾವ ಯಾವ ಭೂತದ ಗುಣಗಳು ನಮ್ಮಲ್ಲಿ ಏನೇನಿವೆ, ತೇ ಪ್ರಯತ್ನತಃ ಜ್ಞಾತವ್ಯಾಹ, ಪ್ರಯತ್ನ ಪೂರ್ವಕವಾಗಿ ತಿಳ್ಕೋಬೇಕು. ತಿಳ್ಕೊಂಡೇನು, ನಾವು ತಿಳ್ಕೊಬೋದು ಅಂದರೆ ನಮ್ಮಲ್ಲಿ ಒಂದು ದುರ್ಲಕ್ಷಣ ಇದೆ. ಏನದು ಅಂದರೆ ತಿಳ್ಕೊಂತೀವಿ, ವಾಟ್ ಇಸ್ ದ ಪರ್ಪಸ್ ಆಫ್ ನೋಯಿಂಗ್ ಇಟ್, ಜಸ್ಟ್ ಫಾರ್ ದ ಸೇಕ್ ಆಫ್ ಆನ್ಸರಿಂಗ್ ದಿ ಕ್ವಶನ್ಸ್. ಯಾವುದೋ ಒಂದು ಎಲ್ಲರೂ ಸೇರುತ್ತೀವಿ, ಎಲ್ಲ ಸೇರಿಬಿಟ್ಟು ರಸಪ್ರಶ್ನೆಗಳು, ಇನ್ನೊಂದು ಪ್ರಶ್ನೆಗಳು ಅಂತ ಮಾಡಿ ಆ ಈ ಪ್ರಶ್ನೆಗೆ ಏನು ಉತ್ತರ ಅಂತ ಕೇಳಿದಾಗ ಥಟ್ಟನೆ ಉತ್ತರ ಕೊಟ್ಟು ಆ ಈ ಗ್ರೂಪಿಗೆ ಈ ಕಪ್ಪು ಬಂತು ಅಂತ ತಂದುಕೊಳ್ಳಿಕ್ಕೆ ಅದಲ್ಲ. ಅದಕ್ಕಾಗಿ ಎಲ್ಲ ತಿಳ್ಕೊಳ್ಳೋದು ಅನುಷ್ಠಾನಕ್ಕಾಗಿ, ಒಬ್ಬರೇ ಕೂತು ಒಳಗೆ ಚಿಂತನೆ ಮಾಡಲಿಕ್ಕಾಗಿ ಈ ತಿಳ್ಕೊಳ್ಳೋದು. ಹಾಗಾದರೆ ಈ ಆಕಾಶದ ಲಕ್ಷಣಗಳು ನಮ್ಮಲ್ಲಿ ಏನು ಕಾಣಿಸುತ್ತೆ ಹೇಳ್ತಾರೆ, ಶಬ್ದ. ಶಬ್ದ ಅಂದರೆ ಕಿವಿ ಕೇಳಿಸೋದು ಆಕಾಶದಿಂದಾಗಿ, ನಂತರ ವಿಶೇಷವಾಗಿ ಶೂನ್ಯತ್ವಂ ಅಂದರು. ಶೂನ್ಯತ್ವಂ ಅಂದರೆ ಸ್ಪೇಸ್. ನಮ್ಮ ಶರೀರದಲ್ಲಿ ಈ ಆಕಾಶದ ಕೆಲಸ ಯಾವುದು ಅಂದರೆ ನೀವು ಏನೇ ಪದಾರ್ಥ ತಗೋಬೇಕು, ಏನೇ ಮಾಡಬೇಕಾದ್ರೂ ಯು ಶುಡ್ ಗೋ ಇನ್ ಸೈಡ್, ಹೌದಲ್ವೇ? ದೇ ಶುಡ್ ಬಿ ಸ್ಪೇಸ್. ಆ ಸ್ಪೇಸೇ ಇಲ್ಲದಿದ್ದರೆ ಪದಾರ್ಥ ಒಳಗೆ ಹೋಗಲ್ಲ, ಜಾಮ್ ಆಗ್ಕೊಡುತ್ತೆ. ಆ ಈ ಆಕಾಶದಿಂದಾಗಿ ನಮ್ಮೊಳಗೆ ಏನು ನೀರು ಕುಡಿದ್ರೆ ಒಳಗೆ ಹೋಗ್ತಾ ಇದೆ, ಪದಾರ್ಥ ತಿಂತ ಇದ್ರೆ ಒಳಗೆ ಹೋಗ್ತಾ ಇದೆ, ಏನಾದರೂ ನಮ್ಮಲ್ಲಿ ಒಳಗೆ ಹೋಗಿ ಇವೆಲ್ಲ ಈ ಸ್ಪೇಸ್ ಆಕ್ಟಿವಿಟಿ ಇದೆ. ಇನ್ನು ಪ್ರಧಾನವಾದ್ದು ನೋಡಿ, ಮಾಡಬಾರದು ಅಂತ ಗೊತ್ತು, ಯಾವುದು ಉಪದೇಶ ಕೊಡ್ತಾರೆ, ಕಂಡವರು ಉಪದೇಶ ಕೊಡ್ತಾರೆ ನಮಗೆ. ಹಾಗೆ ಮಾಡಬೇಡ್ರಿ, ಹೀಗೆ ಮಾಡಬೇಡ್ರಿ ಅಂತ ನಾವೇ ಹೇಳ್ತಾ ಇರ್ತೀವಿ. ನಿಮಗಿಂತ ಹೆಚ್ಚಾಗಿ ನಂಗೆ ಗೊತ್ತು ಅಂತ. ಮತ್ತ್ಯಾಕೆ ಮಾಡ್ತೀರಿ ಅಂತ, ಮತ್ತ್ಯಾಕೆ ಮಾಡ್ತೀರಿ ಗೊತ್ತಿಲ್ಲ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾವುದಾದ್ರೆ ಬಿಡಬೇಕೋ ಅದನ್ನು ಬಿಡಬೇಕು ಅಂತ ಗೊತ್ತಿದ್ರೂ ಬಿಡಲಾರದೆ ಹೋಗುವುದೇ ಅದನ್ನು ಮೋಹ ಅಂತ ಕರೀತಾರೆ. ಇನ್ನೊಂದು ಯಾವುದು, ಚಿಂತ ಅಂತ. ಯಾವಾಗೂ ಟೆನ್ಷನ್, ಯಾವಾಗೂ ಆಲೋಚನೆ, ಸುಮ್ಮನೆ ಚಿಂತೆ ಜಾಸ್ತಿ ಇರುತ್ತೆ. ಅದು ಹೇಗೆ, ಕೆಲವರು ಏನಿರಲ್ಲ, ಪ್ರಶಾಂತ ಇರ್ತಾರೆ, ಆ ಬಂದ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವರು 24 ಗಂಟೆ ತಲೆ ಕೆಡಿಸ್ಕೊಂಡೇ ಕೂತಿರ್ತಾರೆ, 24 ಅವರ್ಸ್. ಅಲ್ಲ, ನೀವೇನು ಹೇಳ್ತಾ ಇದ್ದೀರಿ? ಹಾಂ, ಅಲ್ಲಿಗೆ ಬರ್ತಾ ಇದ್ದೆ. ಇನ್ನು ಇನ್ನೊಂದು ನೋಡಿ, ಏನು ಮಾಡ್ತಾ ಇದ್ರೂ ಡೌಟ್. ಅದು ದೇವರ ವಿಷಯದಲ್ಲೂ ಡೌಟೇ, ಹೊರಗಿನ ವಿಷಯಗಳಲ್ಲೂ ಡೌಟೇ, ಎಲ್ಲಿ ಏನು ಓದಲಿಕ್ಕೆ ಹೋದರೂ ಅಲ್ಲಿ ಡೌಟೇ. ಏನಂತ, ನಾವು ಓದಲಿಕ್ಕಾಗತ್ತಾ ಇಲ್ಲ ಅಂತ ಡೌಟ್, ಎಕ್ಸಾಮ್ ಬರಿತೀನಾ ಇಲ್ವಾ ಅಂತ ಡೌಟ್, ಪಾಸ್ ಆಗ್ತೀನಾ ಇಲ್ವಾ ಅಂತ ಡೌಟು, ಎಲ್ಲ ಡೌಟ್ಗಳೇ. ಇನ್ನು ದೇವರು ಇದ್ದಾರೋ ಇಲ್ವೋ ಅಂತ ಪ್ರಧಾನ ಡೌಟು, ಇದ್ರೂ ಕಾಯ್ತಾನ ಇಲ್ವೋ ಅಂತ ಡೌಟು, ಈ ಸಂಶಯ. ನಾವು ಅವರನ್ನು ನೋಡಿ ನಗಬಹುದು, ಅಯ್ಯೋ ಹಿಂಗೆ ಸಂಶಯ ಪಡ್ತಾರಲ್ಲ ಅಂತ ನಗಬಹುದು. ಆದರೆ ಆ ಸಂಶಯ ಅವರಿಗೆ ಯಾಕೆ ಬರುತ್ತಾ ಇದೆ? ಅವರ ಕೈಯಲ್ಲಿಲ್ಲ ಆ ಸಂಶಯ. ಫೋರ್ಸ್ಫುಲ್ಲಿ ಆ ಸಂಶಯ ಅವರಿಗೆ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ರಿಪೀಟೆಡ್ಲಿ. ದಟ್ ಸಫರಿಂಗ್ ಎ ಲಾಟ್. ಅಲ್ಲ, ಏನು ಸಬ್ಜೆಕ್ಟ್ ಹೇಳ್ತಾ ಇದ್ದೀರಾ? ಆಶ್ಚರ್ಯ ಆಗುತ್ತೆ ನಿಮಗೆ. ಮೋಹ, ಚಿಂತ, ಸಂಶಯ, ಇವೆಲ್ಲ ಆಕಾಶದ ಗುಣಗಳು. ನಮ್ಮಲ್ಲಿರುವ ಆಕಾಶ ತತ್ವ ಏನಿದೆ, ಆ ಆಕಾಶ ತತ್ವಕ್ಕೆ ಯಾರು ನಿಯಾಮಕರೋ ಅವರು ಆಕಾಶದ ಮೂಲಕ ಏನು ಮಾಡುತ್ತಾರೆ ನಮ್ಮಲ್ಲಿ ಅಂದರೆ, ಮೋಹವನ್ನು ಹುಟ್ಟಾಕ್ತಾರೆ, ಚಿಂತೆಯನ್ನು ಹುಟ್ಟಾಕ್ತಾರೆ, ಸಂಶಯ ಹುಟ್ಟಾಕ್ತಾರೆ. ಇದಂತೂ ನಮ್ಮ ಸರ್ಪ್ಲಸ್ ಅಲ್ಲಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಇವೆಲ್ಲ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಆಕಾಶಾಭಿಮಾನಿಗಳ ಅಂತರ್ಯಾಮಿ ಭಗವಂತನನ್ನು ನಾವು ಶರಣಾಗತರಾಗಬೇಕು. ಈ ಸಬ್ಜೆಕ್ಟೇ ಗೊತ್ತಿರಲ್ಲ ನಮಗೆ, ಅದನ್ನ ದೇವರು ಹೇಳ್ತಾ ಇದ್ದಾರೆ. ಇವೆಲ್ಲ ಪ್ರಯತ್ನಪೂರ್ವಕವಾಗಿ ತಿಳಿಯಬೇಕಯ್ಯ ಅಂತ ಹೇಳ್ತಾ ಇದ್ದಾರೆ. ನಂತರ ಇನ್ನ ವಿಶೇಷವಾಗಿ ಮನೋ ಬುದ್ಧಿ ಅಹಂಕಾರ ಚಿತ್ತಂ ಚೇತಿ ಚತುಷ್ಟಯಂ ಅಂತಃಕರಣ ಉದ್ದಿಷ್ಟಂ ಪೂರ್ವ ಕರ್ಮಾಧಿವಾಸಿತಂ ಎಂದು ಹೇಳ್ತಾ ಇದ್ದಾರೆ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ನಾಲ್ಕನ್ನ ಸೇರಿ ಅಂತಃಕರಣ, ಅಂತಃಕರಣ ಅಂತ ಕರೀತಾರೆ. ಹೇಳ್ತಾರೆ, ಈ ಅಂತಃಕರಣವೆಲ್ಲ ನಾವು ಮಾಡಿದ ಹಿಂದಿನ ಶುಭಾಶುಭ ಕರ್ಮಗಳಿಗೆ ತಕ್ಕಂತ ಕೆಲಸ ಮಾಡುತ್ತೆ. ಇನ್ನ ವಿಶೇಷವಾಗಿರತಕ್ಕಂಥ ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಸಮಯ ನೋಡಪ್ಪ, ಟೈಮ್ ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಶ್ರೋತ್ರಂ ತ್ವಕ್ ಚಕ್ಷುಷಿ ಜಿಹ್ವಾ ಘ್ರಾಣಂ ಜ್ಞಾನೇಂದ್ರಿಯಾಣಿ ಚ ವಾಕ್ ಪಾಣಿ ಪಾದ ಪಾಯೂಪಸ್ಥಾನಿ ಕರ್ಮೇಂದ್ರಿಯಾಣಿ ಚ. ನಮ್ಮಲ್ಲಿ ಜ್ಞಾನೇಂದ್ರಿಯಗಳಿವೆ, ಕರ್ಮೇಂದ್ರಿಯಗಳಿವೆ. ಜ್ಞಾನೇಂದ್ರಿಯ ಅಂದರೆ ಯಾವುಗಳಿಂದ ನಮ್ಮ ಜ್ಞಾನ ಸಹಿತವಾದ ಕರ್ಮ ನಡೆಯುತ್ತೋ ಅದು ಜ್ಞಾನೇಂದ್ರಿಯಗಳು. ಯಾವುದು? ಶ್ರೋತ್ರ, ಕಿವಿ, ಕಿವಿಯ ಮೂಲಕ ಜ್ಞಾನ ಬರುತ್ತೆ. ತ್ವಕ್, ವಿಶೇಷವಾಗಿರ್ತಕ್ಕಂಥ ಚರ್ಮ, ಅದರಿಂದ ಸ್ಪರ್ಶಾದಿಗಳು ಗೊತ್ತಾಗುತ್ತೆ ನಮಗೆ, ನಾಲೆಡ್ಜ್ ಬರುತ್ತೆ. ಚಕ್ಷುಷಿ, ಕಣ್ಣಿಂದ ಎಲ್ಲ ಗೊತ್ತಾಗುತ್ತೆ. ಜಿಹ್ವಾ, ನಾಲಿಗೆಯಿಂದ ವಿಶೇಷವಾಗಿ ರಸಾದಿಗಳು ಗೊತ್ತಾಗುತ್ತೆ. ಘ್ರಾಣಂ, ವಾಸನೆ ಗೊತ್ತಾಗುತ್ತೆ. ಇವೆಲ್ಲ ಜ್ಞಾನೇಂದ್ರಿಯಗಳು, ಯಾವುಗಳಿಂದ ಜ್ಞಾನ ಬರ್ತಾ ಇದೆ ಅದು ಜ್ಞಾನೇಂದ್ರಿಯಗಳು. ವಾಕ್, ವಾಕಿನಿಂದ ಜ್ಞಾನ ಇಲ್ಲ, ಅದು ಮಾತಾಡೋದಷ್ಟೆ, ಪಾಣಿ ಕೈ ಕೆಲಸ ಮಾಡುತ್ತಷ್ಟೆ, ಅದರಿಂದ ಜ್ಞಾನ ಬರೋದೇನಿಲ್ಲ. ಪಾದ ನಡೀಲಿಕ್ಕೆ ಕೆಲಸ ಬರುತ್ತೆ, ಅದರಿಂದ ಜ್ಞಾನ ಬರಲ್ಲ. ವಾಯು ಉಪಸ್ಥಗಳು, ಮಲಮೂತ್ರ ಇಂದ್ರಿಯಗಳು, ಇವೆಲ್ಲ ಕರ್ಮೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ಹೇಗೆ ಹೋಗ್ತಾ ಇರುತ್ತೆ, ಕರ್ಮೇಂದ್ರಿಯಗಳು ಅವನ್ನು ಹಿಂಬಾಲಿಸಿ ಹಿಂಬಾಲಿಸಿ ಹೋಗ್ತಾ ಹೋಗ್ತಾ ಇರುತ್ತೆ. ಇವೆಲ್ಲವನ್ನು ಅಂದರೆ ಈ ಕೇವಲ ಒಂದು ಮೆಡಿಸಿನ್ ಅಂದರೆ ಮೆಡಿಕಲ್ ಸೈನ್ಸ್ ಓದಿದ್ದಂತೆ ಇದನ್ನು ಓದೋದಲ್ಲ, ನಮ್ಮ ಶರೀರದಲ್ಲಿ ಇವುಗಳು ಹೇಗಿವೆ, ಅದರ ಅಭಿಮಾನಿ ದೇವತೆಗಳು ಯಾರು, ಅಲ್ಲಲ್ಲಿ ಹೇಗೆ ಹೇಗೆ ಮಾಡಿಸ್ತಾ ಇದ್ದಾರೆ, ನಮ್ಮ ಸಾಧನೆಗೆ ಏನು ಅಡ್ಡಿ ಆಗ್ತಾ ಇದೆ, ಅದು ಹೋಗಬೇಕಾದರೆ ಇವರಂತರ್ಯಾಮಿ ಭಗವದ್ ರೂಪ ಯಾವುದು, ಆ ಭಗವದ್ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು, ಚಿಂತನೆ ಮಾಡಿ ಆ ತೊಂದರೆಗಳನ್ನು ಕಳ್ಕೊಂಬ ರೀತಿ ಹೇಗೆ, ಈ ವಿಷಯಗಳನ್ನು ಚೆನ್ನಾಗಿ ಹೇಳ್ತಾ ಬರ್ತಾರೆ. ಇನ್ನೂ ಹೆಚ್ಚಿಗೆ ಬೇಕಾ, ವಿಸ್ತಾರವಾಗಿ ಬೇಕಾ ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ? ಅದಿರೋದೇ ಭಾಗವತ ವಿಶೇಷವಾದ ಕಪಿಲಗೀತೆಯಲ್ಲಿ. ಕಪಿಲ ದೇವರು ಹುಟ್ಟಿದ್ರು, ತಾಯಿಗೇನೋ ಹೇಳಿದ್ರು, ಹೊರಟೋದ್ರು ಅಂತಲೇ ಚಿಂತನೆ ಮಾಡ್ತಾ ಇರ್ತೀವಿ. 3 ನಿಮಿಷದಲ್ಲಿ ಕಪಿಲಗೀತಾ ಮುಗಿಸಿ, ಕಪಿಲಾವತಾರ ಮುಗಿಸಿ ನಮ್ಮ ಅವತಾರವೂ ಮುಗಿದೋಗ್ಬಿಡುತ್ತೆ ಅಲ್ಲವೇ? ಆದ್ದರಿಂದ ಎಷ್ಟು ಇಟ್ಟಿದ್ದಾರೆ, ಕೇಳೋ ಪುರುಸೊತ್ತಿಲ್ಲ, ಅನುಷ್ಠಾನ ಮಾಡೋ ಆಸಕ್ತಿ ಸುತರಾಮ್ ನಮಗಿರಲ್ಲ. ಅಲ್ಲ, ಬೈತಾ ಇದ್ದೀನಿ ಅನ್ಬೇಡಿ, ನಾನು ಸೇರಿಕೊಂಡೆ, ಎಲ್ಲರಿಗೂ ಸೇರಿಕೊಂಡೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನಮ್ಮ ಪರಿ ಹಣೆ ಬರ ಹೀಗಿದೆ ಅಂತ ಎಷ್ಟು ವಿಷಯಗಳಿವೆ. ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ದಿಗ್ವ ತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ಜ್ಞಾನ ಕರ್ಮೇಂದ್ರಿಯಾಣಾಂ ಚ ದೇವತಾಹ ಪರಿಕೀರ್ತಿತಾಹ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಜ್ಞಾನೇಂದ್ರಿಯಗಳು ಹೇಳಿದರು, ಕರ್ಮೇಂದ್ರಿಯಗಳು ಹೇಳಿದರು, ಇವುಗಳಿಗೆ ಜ್ಞಾನ ಕರ್ಮೇಂದ್ರಿಯಾಣಾಂಶ ದೇವತಾಹ ಅಂದರೆ ಅವರ ಕಂಟ್ರೋಲಲ್ಲಿ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳೆಲ್ಲ ಇರುತ್ತೆ. ಸೊ ನಮ್ಮ ಸಾಧನ ಈ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ನಡೆಯುವೆ. ಆದರೆ ಆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಂದ ನಮ್ಮ ಸಾಧನೆ ಯಾಕೆ ನಡೀತಾ ಇಲ್ಲ, ನಮ್ಮ ಹಿಂದಿನ ಪಾಪಕರ್ಮ ಕೂತಿದೆ, ಆ ಪ್ರಕಾರ ದೇವತೆಗಳು ಮಾಡಿಸ್ತಾ ಇಲ್ಲ. ಮತ್ತೇನು ಮಾಡಬೇಕು ಹಾಗಾದರೆ? ಅಂದರೆ ಆಯಾ ಇಂದ್ರಿಯಗಳಂತರ್ಯಾಮಿ ದೇವತೆಗಳಂತರ್ಯಾಮಿ ಭಗವಂತನನ್ನು ಚಿಂತನೆ ಮಾಡುತ್ತಾ ಬಂದರೆ ಆಯಾ ಇಂದ್ರಿಯಗಳ ಸಾಧನೆಗೆ ಅಡ್ಡಿಯಾದ ಪಾಪ ಆ ಭಗವದ್ ರೂಪದಿಂದ ಸ್ಮರಣೆಯಿಂದ ಕತ್ತರಿಸಿ ಹೋಗಿ ಆ ದೇವ ಪುಣ್ಯ ಹುಟ್ಟಾಕಿ ನಮಗೆ ವಿಶೇಷವಾದ ಆ ಇಂದ್ರಿಯದಿಂದ ಸಾಧನೆ ಆಗುತ್ತೆ. ಅರ್ಥ ಆಯ್ತಲ್ವಾ? ನಮಗೆ ಆಯಾ ಇಂದ್ರಿಯಗಳಿಂದ ಸಾಧನೆ ಆಗ್ತಾ ಇಲ್ಲ. ಕಾರಣ ಏನು? ದೇವತೆಗಳೇ. ಯಾಕೆ? ಏನು ಕಾರಣ? ನಮ್ಮದೇ ಕರ್ಮ ಕಾರಣ. ಈ ಕರ್ಮ ಹೋಗಿ ಆ ಇಂದ್ರಿಯಗಳನ್ನು ಸಾಧನೆ ಆಗಬೇಕಾದ್ರೆ ಪಾಪ ಹೋಗಬೇಕು, ಪುಣ್ಯ ಬರಬೇಕು. ಅದಕ್ಕೆ ಏನು ಚಿಂತನೆ ಮಾಡಬೇಕು ಅಂದರೆ ಸಾಮಾನ್ಯ ಸಾರ ಸಗಟ ಹಾಕಿ ಹೇಳೋದು ದೇವರು ಚಿಂತನೆ ಮಾಡಿ. ಅಲ್ಲಿ ಹೇಳ್ತಾರೆ ಬರೀ ದೇವರು ಅಂದರೆ ಆಗಲ್ಲ, ಇನ್ ಪರ್ಟಿಕ್ಯುಲರ್ ಏನು ಮಾಡಬೇಕು, ಯಾವ ಇಂದ್ರಿಯ ಸಾಧನೆ ಆಗ್ತಾ ಇಲ್ಲ, ಯಾವ ತತ್ವದಲ್ಲಿ ಯಾವ ಯಾವ ಭಾಗದ್ದು ಆಗ್ತಾ ಇಲ್ಲ, ಅಲ್ಲಿರತಕ್ಕಂಥ ದೇವತೆಗೆ ಒಳಗಿರತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿದರೆ ಆ ಭಗವದ್ ರೂಪದ ಚಿಂತನೆಯಿಂದ ಆಯಾ ಇಂದ್ರಿಯಗಳಿಗೆ ಅಡ್ಡಿಯಾದ ಪಾಪಗಳು ಕತ್ತರಿಸಿ ಹೋಗಿ ಪುಣ್ಯ ಬಂದು ಆ ಇಂದ್ರಿಯಗಳನ್ನು ಸಾಧನೆ ಆಗುತ್ತೆ. ಇದೊಂದು ವಿಶೇಷ. ಅದಕ್ಕೆ ನಾವು ಬೆಳಿಗ್ಗೆದ್ದ ಕೂಡಲೇ ದೇವ ದೇವ ಅಂದರೆ ಸಾಕಲ್ಲ, ಇವೆಲ್ಲ ಯಾಕೆ ತಿಳ್ಕೋಬೇಕು ಅಂದರೆ ಇನ್ ಪರ್ಟಿಕ್ಯುಲರ್ ಆಯಾ ಪರ್ಟಿಕ್ಯುಲರ್ ಪಾಯಿಂಟಲ್ಲಿರತಕ್ಕಂಥ ಎಲ್ಲ ಭಗವದ್ ರೂಪಗಳನ್ನು ಬೆಳಿಗ್ಗೆದ್ದು ಚಿಂತನೆ ವಿಶೇಷ ಮಾಡಲೇಬೇಕು. ನಮ್ಮ ವ್ಯಾಸ ತತ್ವಜ್ಞರು ಕೊಟ್ಟಿರ್ತಕ್ಕಂಥ ಮಾನಸ ಚಿಂತನಾಕ್ರಮ ಧ್ಯಾನಕ್ರಮ ಅಂತಾರೆ, ಅದರಲ್ಲಿ ಇವೆಲ್ಲ ದಿನಾಗೂ ಬರುತ್ತೆ, ದಿನಾಗೂ ಇವುಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ ನಮ್ಮಲ್ಲಿ ನಾಡಿಗಳಿವೆ, ಆ ನಾಡಿಗಳು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇಡ ಇಡಾಚ ಪಿಂಗಲಾಚೈವ ಸುಷುಮ್ನಾಖ್ಯ ತೃತೀಯಕ ಗಾಂಧಾರಿ ಗಜಜಿಹ್ವಾಚ ಪೂಷಾಚೈವ ಯಶಸ್ವಿನಿ. ನೋಡಿ, ನಮ್ಮಲ್ಲಿ ನಾಡಿಗಳಿವೆ, ಆ ನಾಡಿಗಳ ಹೆಸರೇ ನಮ್ಗೆ ಗೊತ್ತಿಲ್ಲ. ನಮ್ಗ್ಯಾಕ್ರಿ ಹೆಸರು ಅಂದರೆ ಆಯಾ ನಾಡಿಗಳಲ್ಲಿ ಆಯಾ ಹೆಸರಿನಿಂದ ಆಯಾ ದೇವತೆಗಳು ಭಗವಂತ ಇದ್ದಾನೆ. ಇರಲಿ ಬಿಡ್ರಿ ಅಂತೀರಾ, ಅದಕ್ಕೆ ಹೇಳ್ತಾರೆ ಈ ನಾಡಿಗಳು ಅಂದರೆ ಏನು, ಇದರ ಪರ್ಪಸ್ ಏನು ಅಂದರೆ ನೋಡಿ, ಈ ಕುದುರೆ ಇರುತ್ತಲ್ಲ, ಕುದುರೆಯ ಮುಖಕ್ಕೆ ಮುಖದ ಹತ್ತಿರ ಹಗ್ಗ ಕಟ್ಟಿರ್ತಾರೆ. ಈ ಕುದುರೆ ಮೇಲೆ ಕೂತವ ಕುದುರೆಗೆ ಎಡಕ್ಕೆ ಹೋಗು ಬಲಕ್ಕೆ ಹೋಗು ಅಂತ ಒದರಿ ಹೇಳಲ್ಲ, ಅದಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಒಂದೇ, ಅದರ ಬಲಗಡೆಯ ಹಗ್ಗವನ್ನು ಸೆಳೆದರೆ ಬಲಕ್ಕೆ ಹೋಗು ಅಂತ ಅದಕ್ಕೆ ಇಂಡಿಕೇಶನ್, ಎಡಗಡೆಯ ಹಗ್ಗವನ್ನು ಸೆಳೆದರೆ ಅದು ಎಡಕ್ಕೆ ಹೋಗುತ್ತೆ. ಅದೇ ಥರ ನಮ್ಮಲ್ಲಿ ಇಂದ್ರಿಯಗಳೆಲ್ಲ ಕುದುರೆಗಳು, ಆ ಕುದುರೆಗಳಿಗೆ ಎರಡೂ ಕಡೆಯಿಂದ ನಾಡಿಗಳನ್ನು ಹಗ್ಗವಾಗಿ ಕಟ್ಟಿದ್ದಾರೆ. ಅದರಿಂದ ದೇವತೆಗಳೇನು ಮಾಡುತ್ತಾರೆ, ನಮ್ಮ ಇಂದ್ರಿಯಗಳನ್ನು ನಾಡಿಗಳ ಮೂಲಕ ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಆ ನಾಡಿಗಳನ್ನು ಮೂಲಕ ದೇವತೆಗಳು ಇಂದ್ರಿಯಗಳನ್ನು ಒಳ್ಳೆ ಮಾರ್ಗಕ್ಕೂ ಕಳಿಸ್ತಾರೆ, ಕೆಟ್ಟ ಮಾರ್ಗಕ್ಕೂ ಕಳಿಸ್ತಾರೆ. ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಈ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಮ್ಮ ಇಂದ್ರಿಯಗಳನ್ನು ಅವರು ಡ್ರೈವಿಂಗ್ ಹೇಗೆ ಮಾಡ್ತಾರೆ, ಥ್ರೂ ನಾಡಿ. ಅದರಿಂದ ಆ ನಾಡಿಗಳಲ್ಲಿ ಭಗವಂತನನ್ನ ಆ ದೇವತೆಗಳನ್ನು ನಾವು ಚಿಂತನೆ ಮಾಡ್ತಾ ಬಂದರೆ ಅಲ್ಲೇನಾಗುತ್ತೆ, ಯಾವ ನಾಡಿಗಳಿಂದಾಗಿ ನಮ್ಮ ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದೆಯೋ ಅಂಥ ಕಾಲಕ್ಕೆ ಅಲ್ಲಿರತಕ್ಕ ಭಗವದ್ ರೂಪವನ್ನು ಚಿಂತನೆ ಮಾಡಿದರೆ ಆ ಪಾಪಕರ್ಮ ಕತ್ತರಿಸಿ ಹೋಗಿ ಪುಣ್ಯ ಹುಟ್ಟಾಕಿ ಆ ಇಂದ್ರಿಯಗಳು ಒಳ್ಳೆ ಇದರಲ್ಲಿ ಬರ್ತಾ ಬರುತ್ತೆ. ಇದು ಸೂತ್ರ. ಅದಕ್ಕೆ ಆಯಾ, ಅದಕ್ಕೆ ನೋಡಿ ದಾಸರಾಯರ ಮಾತು, ತತ್ತತ್ಥಾನದಲ್ಲಿರುವ ತತ್ತದ್ರೂಪ ತನ್ನಾಮಕನ ನೆನೆಯದವ ಏನು ಮಾಡಿದರೇನು ಹೇಳ್ತಾರೆ. ಏನು ಮಾಡಿದರೇನು, ಏನು ಕೇಳಿದರೇನು, ಏನು ಏನು ಪುಸ್ತಕಗಳೆಲ್ಲ ತಿರುಗಾಕಿದ್ದೆ ಹಾಕಿದ್ದೆ, ಎಲ್ಲ ಬೈಪಾಠ ಮಾಡಿದ್ದೆ ಮಾಡಿದ್ದೆ, ಪ್ರಪಂಚದಲ್ಲಿ ಪ್ರಸಿದ್ಧನಾಗಿದ್ದೇ ಆಗಿದ್ದೆ, ಸೋ ವಾಟ್ ಅಂತ ಕೇಳ್ತಾರೆ. ಇದೆಲ್ಲ ಮಾಡಿದರು ತತ್ತದ್ರೂಪ ತನ್ನಾಮಕನ, ತತ್ತತ್ಥಾನದಲ್ಲಿ ಆಯಾ ಸ್ಥಾನದಲ್ಲಿ ಆಯಾ ರೂಪ ಆಯಾ ಹೆಸರಿರತಕ್ಕಂಥ ಭಗವಂತನನ್ನ ನೆನೆಯದವ ಏನು ಮಾಡಿದರೇನು ಅಂತ ದಾಸರಾಯರು ಕ್ಲಿಯರ್ ಆಗಿ ಹೇಳ್ತಾರೆ. ವೇಸ್ಟ್ ನೀ ತಿಳ್ಕೊಂಡದೆಲ್ಲ. ಸೊ ಇವೆಲ್ಲ ತಿಳಿಯಬೇಕು, ಅದರ ಪರ್ಪಸ್ ತಿಳ್ಕೋಬೇಕು, ಅದನ್ನು ಅಪ್ಲೈ ಮಾಡಬೇಕು. ಹೌದ್ ತಾನೆ? ಅಲ್ಲ, ನಾವೇನು ಹೊಸ ಗರುಡ ಪುರಾಣ ಕೇಳ್ತಾ ಇದೀವಲ್ಲ ಅಂದರೆ, ಎಸ್ ಇಟ್ ಈಸ್. ಗರುಡ ಪುರಾಣ ಅತ್ಯದ್ಭುತವಾದ್ದು. ಅದರಲ್ಲಿ ಈ ಒಂದು ಇನ್ನ ಮುಂದೆ ಬರುತ್ತೆ, ಈ ಅಧ್ಯಾಯದಲ್ಲಿ ವಿಶೇಷವಾಗಿರತಕ್ಕಂಥ ನಮ್ಮ ಆರು ಚಕ್ರಗಳ ಚಿಂತನೆ, ಆರು ಚಕ್ರಗಳಲ್ಲಿ ಏನು ಭಗವಂತನ ಉಪಾಸನ, ಆರು ಚಕ್ರಗಳಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಪೂಜಾ ಕ್ರಮಗಳು ಎಲ್ಲ ಕೊಡ್ತಾ ಹೋಗ್ತಾರೆ. ನಾವು ಇದನ್ನು ಮುಟ್ಟೇ ಇರಲ್ಲ. ಸತ್ತ ಕಾಲಕ್ಕೆ ಹೇಳಬೇಕಾದ ಪುರಾಣ ಅಂತ ಅದನ್ನು ದೂರಕ್ಕೆ ಹಾಕಿರ್ತೀವಿ. ಗರುಡ ಪುರಾಣ ಕೇಳಲೇಬಾರದು ಅಂತ ನಮಗೆ ಬಹಳ ವಿಶೇಷ. ಆ ಯಾರೋ ಹೋದಾಗ, ಆ ದುಃಖದಲ್ಲಿದ್ದಾಗ ಇವೆಲ್ಲ ಹೇಳಿದರೆ ಯಾರ ತಲೆಗೆ ಹೋಗುತ್ತೀರಿ ಇವೆಲ್ಲ? ಹಾಗಾದರೆ ಗರುಡ ಪುರಾಣ ಯಾವಾಗ ಕೇಳಬೇಕು? ಸತ್ತಾಗಲೋ ಅಥವಾ ಪಕ್ಷಮಾಸದಲ್ಲೋ ಅಲ್ಲ, ಸದಾ ಕಾಲ ಕೇಳಬೇಕು. ದೇವರ ಮಾತಿದು. ಎಂಬಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.